ಮಕ್ಕಳಿಗಾಗಿ ಬೈಬಲ್ ಅರ್ಪಿಸುವ ಕ್ರಿಸ್ತನ ಜನನ ಬರಹಗಾರರು ಎಡ್ವರ್ಡ್ ಹ್ಯೂಸ್. www.m1914.organization. ಅನೇಕ ವರ್ಷಗಳ ಹಿಂದೆ ದೇವರು ತನ್ನ ದೂತನಾದ ಗಬ್ರಿಯೇಲನನ್ನು ಮರಿಯಳು ಎಂಬ ಯಹುದಳಾದ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ದೂತನು ಹೀಗೆ ಹೇಳಿದನು, ನಿನಗೊಬ್ಬ ಮಗನು ಹುಟ್ಟುವನು, ಆತನಿಗೆ ಏಸು ಎಂದು ಹೆಸರಿಡಬೇಕು. ಆತನು ದೇವರ ಮಗನು ಎಂದು ಅನಿಸಿಕೊಳ್ಳುವನು. ಆತನು ಸದಾಕಾಲಕ್ಕೂ ಆಳುವನು. ಆ ಯವನಸ್ಥ ಹುಡುಗಿಯು, ಇದು ಹೇಗೆ ಸಾಧ್ಯ, ನನಗಿನ್ನೂ ಮದುವೆಯಾಗಲಿಲ್ಲವಲ್ಲ ಎಂದು ದೂತನಿಗೆ ಹೇಳಿದಳು. ಆ ದೂತನು ಆಕೆಗೆ ಆ ಮಗುವು ದೇವರಿಂದ ಕೊಡಲ್ಪಡುವುದರಿಂದ ಮನುಷ್ಯನೊಬ್ಬನು ಅದಕ್ಕೆ ತಂದೆಯಾಗುವ ಅವಶ್ಯಕತೆ ಇಲ್ಲ ಎಂದು ಹೇಳಿದನು. ದೇವದೂತನು ಮರಿಯಳಿಗೆ ಆಕೆಯ ಬಂಧುವಾದ ಎಲಿಸಬೆತಳ ಕುರಿತು ತಿಳಿಸಿದನು. ಎಲಿಸಬೆತಳು ಮುದುಕಿಯಾಗುತ್ತಿದ್ದರೂ ಆಕೆಗೆ ಮಗು ಹುಟ್ಟಲಿಕ್ಕಿತ್ತು. ಅದೊಂದು ಮಹತ್ಕಾರ್ಯವಾಗಿದ್ದಂತೆ ಮರಿಯಳದ್ದು ಮಹತ್ಕಾರ್ಯವೇ ಆಗಿರುತ್ತದೆಂದು ಹೇಳಿದನು. ಮರಿಯಳು ತಕ್ಷಣವೇ ಎಲಿಸಬೆತಳ ಮನೆಗೆ ಹೋದಳು. ಅವರಿಬ್ಬರು ದೇವರನ್ನು ಸ್ತುತಿಸಿದರು. ಮರಿಯಳು ಯೋಸೇಫನೆಂಬ ಮನುಷ್ಯನೊಂದಿಗೆ ಮದುವೆಯಾಗಲಿಕ್ಕಿದ್ದಳು. ಮರಿಯಳು ಒಂದು ಮಗುವಿಗೆ ತಾಯಿಯಾಗಲಿರುವ ವಿಷಯವನ್ನು ಕೇಳಿ ಅವನು ದುಃಖಪಟ್ಟನು. ಆ ಮಗುವಿನ ತಂದೆ ಇನ್ನೊಬ್ಬ ಮನುಷ್ಯನಾಗಿರಬಹುದೆಂದು ಅಂದುಕೊಂಡನು. ದೇವರ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡನು. ಮರಿಯಳಿಗೆ ಹುಟ್ಟಲಿರುವ ಮಗುವು ದೇವರ ಮಗನೆಂದು ಮತ್ತು ಆ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಯೋಸೇಫನು ಮರಿಯಳಿಗೆ ಸಹಾಯ ಮಾಡಬೇಕೆಂದು ಹೇಳಿದನು. ಯೋಸೇಫನು ದೇವರ ಮಾತನ್ನು ನಂಬಿದನು ಮತ್ತು ಆತನಿಗೆ ವಿಧೇಯನಾದನು. ಅವನು ದೇಶದ ಅಧಿಕಾರಿಯ ಅಪ್ಪಣೆಗೆ ವಿಧೇಯನಾದನು. ಹೊಸ ಅಪ್ಪಣೆಯ ಪ್ರಕಾರ ಅವನು ಮರಿಯಳೊಂದಿಗೆ ಅವನ ಸ್ವಂತ ಊರಾದ ಬೆತ್ಲಹೇಮಿಗೆ ಹೋಗಿ ಅಲ್ಲಿ ತೆರಿಗೆಯನ್ನು ಕೊಡಬೇಕಿತ್ತು. ಮರಿಯಳು ಮಗುವಿಗೆ ಜನ್ಮ ನೀಡುವ ಸಮಯ ಬಂದಿತ್ತು. ಆದರೆ ಅವರಿಗೆ ಇಳುಕೊಳ್ಳುವುದಕ್ಕೆ ಸ್ಥಳ ಸಿಕ್ಕಲಿಲ್ಲ. ಎಲ್ಲಾ ಛತ್ರಗಳು ತುಂಬಿ ಹೋಗಿದ್ದವು. ಯೋಸೇಫನು ಸ್ಥಳಕ್ಕಾಗಿ ತುಂಬಾ ಹುಡುಕಿದನು. ಕಡೆಗೆ ಯೋಸೇಫನು ದನದ ಕುಟ್ಟಿಗೆಯಲ್ಲಿ ಸ್ವಲ್ಪ ಸ್ಥಳವನ್ನು ಕಂಡುಕೊಂಡನು. ಅವರು ಅಲ್ಲಿ ಇಳುಕೊಂಡರು. ಆ ರಾತ್ರಿ ಮಗುವಾದ ಯೇಸು ಹುಟ್ಟಿದನು. ಮರಿಯಳು ಮಗುವನ್ನು ಗೋದಲಿಯಲ್ಲಿ ಮಲಗಿಸಿದಳು. ಗೋದಲಿಯಲ್ಲಿ ದನಗಳಿಗಾಗಿ ಮೇವು ಹಾಕಲಾಗುತ್ತದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕುರುಬರು ಹೊಲದಲ್ಲಿ ತಮ್ಮ ತಮ್ಮ ಕುರಿಗಳನ್ನು ಕಾಯುತ್ತಿದ್ದರು. ದೇವದೂತನು ಅವರಿಗೆ ಕಾಣಿಸಿಕೊಂಡನು. ಮಗುವು ಹುಟ್ಟಿದ ಸಂತೋಷದ ಸುದ್ದಿಯನ್ನು ತಿಳಿಸಿದನು. ಈ ಹೊತ್ತು ನಿಮಗೋಸ್ಕರ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಈ ಮಗುವು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಪಕ್ಕನೆ ದೇವದೂತರ ದೊಡ್ಡ ಗುಂಪು ಅವರಿಗೆ ಕಾಣಿಸಿತು. ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂದು ಅವರು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಕುರುಬರು ಬೇಗನೆ ಗೋದಲಿಯ ಬಳಿಗೆ ಹೋದರು. ಆ ಮಗುವನ್ನು ನೋಡಿದ ಮೇಲೆ ದೇವದೂತರು ಅವರಿಗೆ ತಿಳಿಸಿದ ಸಂಗತಿಯನ್ನು ಅಲ್ಲಿದ್ದ ಜನರಿಗೆಲ್ಲ ಹೇಳಿದರು. 40 ದಿನಗಳಾದ ಮೇಲೆ ಯೋಸೇಫನು ಮತ್ತು ಮರಿಯಳು ಮಗುವನ್ನು ಯೆರೂಸಲೇಮಿನಲ್ಲಿದ್ದ ದೇವಾಲಯಕ್ಕೆ ತೆಗೆದುಕೊಂಡು ಹೋದರು. ಅಲ್ಲಿ ಸೀಮೋನನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಆ ಮಗುವಿಗಾಗಿ ದೇವರನ್ನು ಸ್ತುತಿಸಿದನು. ಅದೇ ಸಮಯದಲ್ಲಿ ಅಲ್ಲಿಗೆ ಅನ್ನಳು ಎಂದ ಹೆಣ್ಣು ಮಗಳು ಬಂದು ಆಕೆ ಕೂಡ ದೇವರನ್ನು ಸ್ತುತಿಸಿದಳು. ಅವರಿಬ್ಬರು ಯೇಸು ದೇವರ ಮಗನೆಂದು ಮತ್ತು ವಾಗ್ದಾನದ ರಕ್ಷಕನು ಆಗಿದ್ದಾನೆಂದು ತಿಳಿದಿದ್ದರು. ಯೋಸೇಫನು 2 ಪಕ್ಷಿಗಳನ್ನು ಯಜ್ಞವಾಗಿ ಅರ್ಪಿಸಿದನು. ದೇವಜನರು ಹೊಸದಾಗಿ ಹುಟ್ಟಿದ್ದ ತಮ್ಮ ಮೊದಲನೆಯ ಮಗವನ್ನು ದೇವರಿಗೆ ಒಪ್ಪಿಸಬೇಕಾಗಿತ್ತು. ಬಡವರಾದರೂ ಆ ಸಮಯದಲ್ಲಿ 2 ಪಕ್ಷಿಗಳನ್ನು ಅರ್ಪಿಸಬೇಕಿತ್ತು. ಸ್ವಲ್ಪ ಸಮಯದ ನಂತರ ಕಾಣಿಸಿಕೊಂಡ ವಿಶೇಷವಾದ ನಕ್ಷತ್ರವೊಂದು ಮೂಡನ ದೇಶದ ಪಂಡಿತರನ್ನು ಎರಸಲೇಮಿಗೆ ನಡೆಸಿತ್ತು. ಅವರು ಅರಸನಾದ ಹೆರೋದನ ಅರಮನೆಗೆ ಬಂದು, ಯಹೂದರ ಅರಸನಾಗಿ ಹುಟ್ಟಿದವನು ಎಲ್ಲಿ? ನಾವು ಆತನನ್ನು ಆರಾಧಿಸಲು ಬಂದಿರುವೆವು ಎಂದು ಹೇಳಿದರು. ಪಂಡಿತರು ಹೇಳಿದನು ಅರಸನಾದ ಹೆರೋದನು ಕೇಳಿ ಗಲಿಬಿಡಿಗೊಂಡನು. ಅವನು ಅವರನ್ನು ಕರೆದು, ನೀವು ಆತನನ್ನು ಕಂಡುಕೊಂಡ ಮೇಲೆ ಆತನು ಎಲ್ಲಿದ್ದಾನೆಂದು ಬಂದು ನನಗೆ ತಿಳಿಸಿರಿ, ನಾನು ಆತನನ್ನು ಆರಾಧಿಸುವೆನು ಎಂದು ಹೇಳಿದನು. ಆದರೆ ಹೆರೋದನು ಸುಳ್ಳು ಹೇಳಿದನು. ಅವನು ಯೇಸುವನ್ನು ಕೊಂದು ಬಿಡಲು ಆಲೋಚಿಸಿದನು. ಆ ನಕ್ಷತ್ರವು ಪಂಡಿತರನ್ನು, ಮರಿಯಳು ಮತ್ತು ಯೋಸೇಫರು ಮಗುವಿನೊಂದಿಗೆ ವಾಸ ಮಾಡುತ್ತಿದ್ದ ಮನೆಗೆ ನಡೆಸಿತ್ತು. ಪಂಡಿತರು ಆ ಮಗುವಿನ ಮುಂದೆ ಅಡ್ಡಬಿದ್ದು ಆರಾಧಿಸಿದರು ಮತ್ತು ತಮ್ಮ ಗಂಟುಗಳನ್ನು ಬಿಚ್ಚಿ ಆ ಮಗುವಿಗೆ ಬೆಲೆಯುಳ್ಳ ಬಂಗಾರವನ್ನು ಮತ್ತು ಸುಗಂಧ ದ್ರವ್ಯಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಪಂಡಿತರು ಬೇರೆ ದಾರಿ ಹಿಡಿದು ತಮ್ಮ ಮನೆಗೆ ಹೋಗಬೇಕೆಂದು ದೇವರು ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ತಿಳಿಸಿದನು. ಅವರು ಹಾಗೆಯೂ ಮಾಡಿದರು. ಹೆರೋದನು ಕೋಪಗೊಂಡನು. ಯೇಸುವನ್ನು ನಾಶ ಮಾಡಲು ಆಲೋಚಿಸಿದ ಆ ಕೆಟ್ಟ ಅರಸನು ಬೆತ್ಲೆಹೇಮ್ ಮತ್ತು ಅದರ ಸುತ್ತಣ ಊರುಗಳಲ್ಲಿದ್ದ ಅನೇಕ ಮಕ್ಕಳನ್ನು ಕೊಲ್ಲಿಸಿದನು. ಆದರೆ ಹೆರೋದನಿಗೆ ದೇವರ ಮಗನಿಗೆ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ. ದೇವರು ಯೋಸೇಫನಿಗೆ ಕನಸಿನಲ್ಲಿ ಹೆರೋದನ ಕುಯುಕ್ತಿಯನ್ನು ತಿಳಿಸಿ ಮಗುವನ್ನು ಮರಿಯಳನ್ನು ಐಗುಪ್ತ ದೇಶಕ್ಕೆ ಕರುಕೊಂಡು ಹೋಗಲು ಹೇಳಿದನು. ಹೆರೋದನು ಸತ್ತ ಮೇಲೆ ಯೋಸೇಫನು ಯೇಸುವನ್ನು ಮರಿಯಳನ್ನು ಐಗುಪ್ತದಿಂದ ಹಿಂದಕ್ಕೆ ಕರಕೊಂಡು ಬಂದನು. ಅವರು ಗಲೀಲಾಯಿ ಸಮುದ್ರದ ಬಳಿಯಲ್ಲಿ ಇದ್ದ ನಜರೇತ್ ಎಂಬ ಸಣ್ಣ ಊರಿನಲ್ಲಿ ವಾಸವಾಗಿದ್ದರು. ಕ್ರಿಸ್ತನ ಜನನ ದೇವರ ವಾಕ್ಯದ ಬೈಬಲಿನಿಂದ ಆರಿಸಿದ ಕತೆ ಸಿಗುವ ಭಾಗ ಮತ್ತಾಯ 1-2 ಅಧ್ಯಾಯಗಳು ಮತ್ತು ಲೂಕ 1-2 ಅಧ್ಯಾಯಗಳು. ನಿನ್ನ ವಾಕ್ಯ ವಿವರಣೆಯಿಂದ ಜ್ಞಾನೋದಯವಾಗುವುದು. ಕೀರ್ತನೆ 119:130. ನಾವು ಕೆಟ್ಟದಾದ ಕಾರ್ಯಗಳನ್ನು ಮಾಡಿದೆವೆಂದು ದೇವರು ತಿಳಿದಿರುವನು. ಈ ಕೆಟ್ಟ ಕಾರ್ಯಗಳನ್ನು ಆತನ ಪಾಪವೆಂದು ಕರೆಯುತ್ತಾನೆ. ಪಾಪದ ಶಿಕ್ಷೆಯು ಮರಣವಾಗಿದೆ. ದೇವರು ನಮ್ಮನ್ನು ತುಂಬಾ ಪ್ರೀತಿಸುವುದರಿಂದ ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ನಮ್ಮ ಪಾಪದ ಆ ಶಿಕ್ಷೆಯನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮೇಲೆ ಪ್ರಾಣ ಕೊಡುವಂತೆ ಮಾಡಿದನು. ಆತನು ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಯೇಸುಕ್ರಿಸ್ತನ ಮೂಲಕ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ನೀನು ನಿನ್ನ ಪಾಪಗಳಿಂದ ದೇವರ ಕಡೆಗೆ ತಿರುಗುವುದಾದರೆ ಆತನಿಗೆ ಹೀಗೆ ಹೇಳು, ಪ್ರೀತಿಯುಳ್ಳ ದೇವರೇ, ಯೇಸುಕ್ರಿಸ್ತನ ನನ್ನ ಪಾಪಕ್ಕಾಗಿ ಸತ್ತು ತಿರುಗಿ ಎದ್ದು ಬಂದು ಜೀವಿಸುತ್ತಿದ್ದಾನೆ ಎಂದು ನಂಬುತ್ತೇನೆ. ನೀನು ನನ್ನ ಹೃದಯದೊಳಗೆ ಬಂದು ನನ್ನನ್ನು ನನ್ನ ಪಾಪಗಳನ್ನು ಕ್ಷಮಿಸು. ಈ ಮೂಲಕ ನಾನು ಹೊಸ ಜೀವಿತವನ್ನು ಪಡೆದುಕೊಂಡು ನಿನ್ನೊಂದಿಗೆ ಸದಾ ಜೀವಿಸುವೆನು. ನಿನ್ನ ಮಗನಾಗಿ ನಿನಗಾಗಿ ಜೀವಿಸಲು ನನಗೆ ಸಹಾಯ ಮಾಡು. ಆಮೇನ್. ಯೋಹಾನ 3:16. ನೀನು ಪ್ರತಿ ದಿನವೂ ಬೈಬಲ್ ಓದು ಮತ್ತು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಮಾತಾಡು.